ಮಹಾಶ್ವೇತೆ ಅತಿ ಸೌಂದರ್ಯವನ್ನು ಒಳಗೊಂಡ ತರುಣ ಮುನಿಕುಮಾರನನ್ನು ಕಂಡು ಅವನ ಸ್ನೇಹಿತನನ್ನು ಕೇಳಲಾಗಿ ಆ ಸ್ನೇಹಿತ ತನ್ನ ಪ್ರಾಣಮಿತ್ರನ ಜನನ ಹೇಗಾಯಿತು ಎಂಬುದನ್ನು ಇಲ್ಲಿ ಹೇಳುತ್ತಿದ್ದಾನೆ. ಹೇಗೆಂದರೆ ಸ್ವರ್ಗಲೋಕದಲ್ಲಿ ಋಷಿಗಳೆಲ್ಲರಿಂದಲೂ ನಮಸ್ಕರಿಸಲ್ಪಡುವ ಪಾದವುಳ್ಳ, ಮುನಿಗಳೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವ ಶ್ರೇಷ್ಠವಾದ, ಸಮಸ್ತ ವಿದ್ಯೆಗಳಲ್ಲೂ ಪಾರಂಗತನಾದ ಹಾಗೂ ಬಹಳ ಸುಂದರನಾದ ಶ್ವೇತಕೇತುವೆಂಬ ಮಹರ್ಷಿ ಇದ್ದನು. ಅವನು ಒಂದು ದಿವಸ ಸ್ನಾನ ಮಾಡುವುದಕ್ಕಾಗಿ ಪುಂಡರೀಕವೆಂಬ ಸರೋವರಕ್ಕೆ ಬಂದಿರಲಾಗಿ ಆ ತಾವರೆ ಕೊಳದ ದಟ್ಟವಾದ ಕಮಲಗಳ ಗುಂಪಿನ ನಡುವೆ ಪ್ರಕಾಶಮಾನವಾಗಿಯೂ ಅಗಲವಾಗಿಯೂ ಇರುವ ಒಂದು ಬಿಳಿಯ ಕಮಲದಲ್ಲಿ ಲಕ್ಷ್ಮೀದೇವಿಯು ಸಂತೋಷದಿಂದ ಸ್ಥಿರವಾಗಿ ನೆಲೆಸಿದ್ದಳು. ಅವಳು ತಾವರೆ ಕೊಳದ ದಡದಲ್ಲಿ ನಿಂತುಕೊಂಡಿದ್ದ ಸರ್ವಾಂಗ ಸುಂದರನಾದ ದೇವರ್ಷಿಯನ್ನು ಬಹಳ ಆಸಕ್ತಿಯಿಂದ ನೋಡಿದಳು. ಹಾಗೆ ನೋಡಲಾಗಿ ನೋಡಿದ ಕೂಡಲೇ ತಾನು ಕುಳಿತುಕೊಂಡಿದ್ದ ಬಿಳಿದಾವರೆಯಲ್ಲೇ ಮಾನಸಿಕವಾಗಿ ಸಂಭೋಗ ಸುಖವನ್ನು ಅನುಭವಿಸಿದಳು. ಆ ಮಾನಸಿಕ ಸುಖವೇ ಸಾರ್ಥಕವಾಯಿತು, ಗರ್ಭ ಉಂಟಾಯಿತು. ಕೂಡಲೇ ಕಣ್ಣಿಗೆ ಆನಂದವನ್ನುಂಟು ಮಾಡುವ ಪರಮ ಸುಂದರವಾದ ಮಗುವೊಂದು ಹುಟ್ಟಿತು. ಅದನ್ನು ನೋಡಿ ಎತ್ತಿಕೊಂಡು, ಮಹರ್ಷಿಗಳೇ, ಇದು ನಿಮ್ಮ ಮಗು ಎಂದು ಪ್ರೀತಿಯಿಂದ ಅವರಿಗೆ ಅದನ್ನು ಒಪ್ಪಿಸಿದಳು. ಆಗ ಅವರು ಯೋಗದೃಷ್ಟಿಯಿಂದ ನೋಡಿ ತಮ್ಮ ಮಗುವೆಂದು ಅದನ್ನು ಪರಿಗ್ರಹಿಸಿ ಹುಟ್ಟಿದಾಗ ಮಾಡಬೇಕಾದ ಜಾತಕರ್ಮವೇ ಮೊದಲಾದ ಸಂಸ್ಕಾರಗಳನ್ನು ನೆರವೇರಿಸಿ ಪುಂಡರೀಕ ಎಂದರೆ ಬಿಳಿಯ ಕಮಲದಲ್ಲಿ ಆ ಹುಟ್ಟಿ ಬಂದುದರಿಂದ ಅದಕ್ಕೆ ಅನುಸಾರವಾಗಿ ಪುಂಡರೀಕ ಎಂದು ಹೆಸರನ್ನಿಟ್ಟರು. ಬಳಿಕ ಎಳೆತನವು ಕಳೆಯಲು ಸಮಸ್ತ ವಿದ್ಯೆಗಳಲ್ಲೂ ಪಾರಂಗತನನ್ನಾಗಿ ಮಾಡಿ ಬ್ರಹ್ಮಚರ್ಯ ವ್ರತಧಾರಿಯನ್ನಾಗಿ ಮಾಡಿದರು. ಬಳಿಕ ಈ ಮಹಾನುಭಾವನು ಆ ವ್ರತಾನುಷ್ಠಾನದಲ್ಲೇ ನಿರತನಾಗಿದ್ದಾನೆ. ಈಗ ಅವನಿಗೆ ವ್ರತವಿರುದ್ಧವಾದ ಹೂಗೊಂಚಲು ಹೇಗೆ ಬಂತು ಎಂದರೆ, ಇಂದು ಚತುರ್ದಶಿಯೆಪ್ಪುದರಿಂದ ಕೈಲಾಸವಾಸಿಯಂ ಕಾಣಲ್ಕೆ ಆನಂದದೆ ದಿವದಿಂದ ಇರ್ಪರು ಮುಂದಾಗಿ ಬರುತ್ತಮ್ಮಿರ್ಪುದಂ ತತ್ಕ್ಷಣದೊಳ್. ಆ ದಿವಸ ಚತುರ್ದಶಿಯಾದುದರಿಂದ ಕೈಲಾಸಪತಿಯಾದ ಪರಮೇಶ್ವರನನ್ನು ದರ್ಶನ ಮಾಡಬೇಕು ಅಂತೇಳಿ ಸಂತೋಷದಿಂದ ನಾವಿಬ್ಬರು ಒಟ್ಟಿಗೆ ಸ್ವರ್ಗಲೋಕದಿಂದ ಬರುತ್ತಿರಲಾಗಿ ಕೂಡಲೇ ವನದೇವತೆಯೊಬ್ಬಳು ಹೂವಿನ ಒಡವೆಗಳಿಂದಲೇ ಸಿಂಗರಿಸಿಕೊಂಡು ಹೊಸ ಹೂವಿನ ಬಂಡನ್ನು ಕುಡಿದು ಮದವೇರಿಸಿದವಳಾಗಿ ಉಗುರಿನ ಕಾಂತಿಗಳನ್ನು ಬೀರುತ್ತಿರುವ ತನ್ನ ಕೈಯನ್ನು ವಸಂತ ದೇವತೆಯ ಕೈಯಲ್ಲಿಟ್ಟು ಪಾರಿಜಾತದ ಒಂದು ಸೊಗಸಾದ ಹೂಗೊಂಚಲನ್ನು ಹಿಡಿದುಕೊಂಡು ನಂದನವನದಲ್ಲಿ ಬರುತ್ತಿದ್ದಳು. ಅಂತು ಬಂದು ಪೊಡಮಟ್ಟು ಭುವನತ್ರಯಾಭಿರಾಮನಪ್ಪ, ನಿನ್ನ ಸೌಕುಮಾರ್ಯಕ್ಕೆ ತಕ್ಕ ಅಲಂಕಾರಮೇ ದಿವ್ಯ ಕುಸುಮ ಮಂಜರಿಯನ್ ಆವತಂಸಂ ಮಾಡಿ ಪಾರಿಜಾತ ಜನ್ಮಮಂ ಸಫಲಂ ಮಾಡ್ಪುದೆಂದು ಭಿನ್ನವಿಸೆ ನಿಜ ರೂಪಸ್ಥಿತಿಗೆ ಲಜ್ಜಿಸಿ ಕೇಳದಂತೆ ಪೋಗೆ ಮತ್ತಂ ಬೆನ್ನನೆ ಪತ್ತಿ ಬರುತ್ತಿರ್ಪುದಂ ಕಂಡು ಕಾರುಣ್ಯದಿಂದೀ ಕಾಂತೆಗೆ ಸಂತೋಷಮಂ ಮಾಡು ಎನಲು, ಇದೇಕೆ ಬೇಡ ಬೇಡೆ ಎನೆಯುಂ ಕಿವಿಯೊಳ್ ತೊಡರ್ಚಿ ಪೋದಳ್ ಕುಸುಮ ಮಂಜರಿಯನೆಂದು ಸಹಚರ ಮುನಿ ಪೇಳೆ ಪುಂಡರೀಕಂ ದರಹಸಿತ ದರ ಕಪೋಲ ತಲನಾಗಿ. ಹಾಗೆ ಬಂದು ನಮಸ್ಕರಿಸಿ, ಪೂಜ್ಯರೇ, ಮೂರು ಲೋಕಗಳಲ್ಲೂ ಪರಮ ರಮಣೀಯವಾದ ನಿಮ್ಮ ಸೌಂದರ್ಯಕ್ಕೆ ಈ ದಿವ್ಯವಾದ ಹೂಗೊಂಚಲು ಚೆನ್ನಾಗಿ ಒಪ್ಪುವ ಒಡವೆಯಾಗಿದೆ. ಇದನ್ನು ಕಿವಿಯಲ್ಲಿ ಮುಡಿದುಕೊಳ್ಳಿ, ಪಾರಿಜಾತದ ಜನ್ಮವು ಸಾರ್ಥಕವಾಗಲಿ ಎಂದು ಅರಕೆ ಮಾಡಿದಳು. ಆಗ ಈ ಕುಮಾರನು ತನ್ನ ಸೌಂದರ್ಯದ ಹೊಗಳಿಕೆಗೆ ನಾಚಿಕೆ ಪಟ್ಟು ಕೇಳಿಸಿಕೊಳ್ಳದವನಂತೆ ಹೆಜ್ಜೆ ಹಾಕುತ್ತಿದ್ದನು. ಅವಳು ಬಿಡದೆ ಬೆನ್ನ ಹಿಂದೆಯೇ ಬರುತ್ತಿರುವುದನ್ನು ನಾನು ನೋಡಿ, ಗೆಳೆಯ, ಸ್ವಲ್ಪ ದಯೆಯಿಂದ ಈ ಹೆಂಗಸಿಗೆ ಸಂತೋಷವಾಗುವಂತೆ ಮಾಡಬಾರದೆ ಎಂದೆನು. ಅವನು ಇದೇಕೆ ನನಗೆ ಬೇಡ ಬೇಡ ಎಂದು ಹೇಳುತ್ತಿದ್ದರೂ ಬಿಡದೆ ಅವಳು ಇದನ್ನು ಇವನ ಕಿವಿಗೆ ಮುಡಿಸಿ ಹೊರಟು ಹೋದಳು ಎಂದು ಒಡನಾಡಿಯಾದ ಮುನಿಯು ಹೇಳುತ್ತಿರಲಾಗಿ ಪುಂಡರೀಕನು ತುಟಿ ಮತ್ತು ಕೆನ್ನೆಗಳಿಂದ ನಸುನಗೆಯನ್ನು ತೋರ್ಪಡಿಸುತ್ತಿದ್ದನು. ಎಳೆಸುತ್ತಿರ್ದಪೆ ಪುಷ್ಪ ಮಂಜರಿಗೆ ಕೊಳ್ಳಿ ಸುತ್ತಿದೇಕೆಂದು ಸಂಚಲಿಸುತ್ತಂ ನಿಜಕರ್ಣದಿಂ ತೆಗೆದು ಸೋಲ್ತಂ ಕೊಡು ನಿನ್ನೊಳಂ ಅಂದಳಿಂ ಮಾಲಾರವದಿಂದೆ ಪೇಳ್ವ ತೆರದಿಂ ಮತ್ ಕರ್ಣದೊಳ್ ತಾರಕೋಜ್ವಳಪಂ ರಂಜಿಪ ಪುಷ್ಪ ಮಂಜರಿಯನ್ ಅತ್ಯುತ್ಸೌಖ್ಯದಿಂದ ಇಕ್ಕಿದಂ. ಈ ಹೂಗೊಂಚಲಿಗೆ ಆಸೆಪಟ್ಟಿದ್ದೀಯೇ, ಹಾಗಾದರೆ ತೆಗೆದುಕೋ, ಪ್ರಕಾರಾಂತರದಿಂದ ತಿಳಿಸುವುದೇತಕ್ಕೆ ಎಂದು ಹೇಳಿ ತನ್ನ ಕಿವಿಯಿಂದ ಬೇರ್ಪಡಿಸಿ ತೆಗೆದು, ನಾನು ನಿನ್ನಲ್ಲಿ ಅನುರಕ್ತನಾಗಿದ್ದೇನೆ, ನನಗೆ ರತಿಸುಖವನ್ನು ನೀಡು ಎಂದು ದುಂಬಿಗಳ ಧ್ವನಿಯ ಮೂಲಕ ಹೇಳುವ ರೀತಿಯಲ್ಲಿ ನಕ್ಷತ್ರಪುಂಜದಂತೆ ಪ್ರಕಾಶಮಾನವಾದ ಹೂವಿನ ಗೊಂಚಲನ್ನು ಬಹಳ ಉತ್ಸಾಹದಿಂದ ನನ್ನ ಕಿವಿಗೆ ಮುಡಿಸಿದನು. ಇಂಪೇಳುವುದು ಏನೆನ್ನ ಕದಂಪಿನ ನಸ್ಸೋಂಕಿನ ಒಂದು ಸುಖದಿಂದ ಕಂಪಿಸುತ್ತಿರೆ ಕರತಳದಿಂದ ಪೋದ ಅತ್ತ ಅಕ್ಷಮಾಲೆ ನಾಣ್ಬೆರಸಾಗಳ್. ಇನ್ನು ಹೇಳುವುದೇನು, ನನ್ನ ಕೆನ್ನೆಯ ಅಲ್ಪಸ್ಪರ್ಶದಿಂದಲೇ ಉಂಟಾದ ಸುಖದಿಂದ ಅವನ ಕೈ ಬಹಳವಾಗಿ ನಡುಗುತ್ತಿತ್ತು. ಅವನು ನಾಚಿಕೆಯ ಜೊತೆಯಲ್ಲೇ ಸ್ಫಟಿಕದ ಜಪಸರವು ಜಾರಿ ಕೆಳಕ್ಕೆ ಬಿತ್ತು. ನಾಚಿಕೆಯೂ ಇಲ್ಲದೆ ಆ ಜಪಸರ ಕೆಳಗೆ ಬೀಳುವುದನ್ನು ನೋಡಿ ನಾನು ಅದನ್ನು ಎತ್ತಿಕೊಳ್ಳಲು ಮುಂದಾದೆ. ತೊಳಗುವ ಹಾರಮನ್ನಾಗಳು ಆಗಳ್ ತಳವಂತಿರೆ ನೆಲಕ್ಕೆ ಬೀಳುವನಂ ಪಿಡಿದು ಅಕ್ಷಾವಳಿಯಂ ಕೊರಲೊಳ್ ತಳೆದಂ ಮುನಿಪತಿಯ ತೋಳ ತಳ್ಕಿನ ಸುಖಮಂ. ಅದು ನೆಲಕ್ಕೆ ಬೀಳುವಷ್ಟರಲ್ಲಿ ನಾನು ಆ ಜಪಸರವನ್ನು ಹಿಡಿದುಕೊಂಡು ಪ್ರಕಾಶಮಾನವಾದ ಹಾರವನ್ನು ಹಾಕಿಕೊಳ್ಳುವಂತೆ ಕೊರಳಿಗೆ ಹಾಕಿಕೊಂಡೆನು. ಆಗ ನಾನು ಆ ಮುನೀಶ್ವರನು ತೋಳುಗಳಿಂದ ನನ್ನನ್ನು ತಬ್ಬಿಕೊಂಡಷ್ಟು ಆನಂದವನ್ನು ಅನುಭವಿಸಿದೆನು.